ஹரிப்பாதயோ நமஹ. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான்மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜ்ஞான ரசரணசே உத்துங்க வாக்தரங்காய மத்வதுப்தாப்தயே நம. குருமகில குணஜம் சத்குணைகாதிவாசம் சமதவ பரிநிஷ்டம் சத்வநிஷ்டம் வரிஷ்டம் சகல சுஜனசிஷ்டம் நித்ய நிர்தூத கஷ்டம் ஹயமுக பத நிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாக்கராத்தித்தனந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யாகுருன் மம. ப்ரஹ்மச்சரிய ஹரிப்ரீதிசு வித்யாபாதசாலின இஷ்டதான் கஷ்டஹர்த்ருன்னஹ வித்யாமான்யான் முனீன் நும. வாதிராஜபதத்வந்த்வாரிஜாசக்தமானசான் விஸ்வப்ரியகுருன் வந்தே மந்தோஹம் தேவிசுத்தயே. சத்யம் சத்யம் புனசத்யம் விஷ்ணு தீர்த்தப்ரஸாதத்தஹ சர்வே காமாஹ பவந்தேவாஷபதோ விம்பசந்நிதௌ சிந்தாமணிம் ஸ்வபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜயான விமலம் சாந்தம் விஜயாக்கியகுரும் பஜே ஸ்ரீகுருப்யோ நம. ஹரி ஓம். பகாசுரனன்ன சம்ஹாரமாடி நந்தர ಕೃಷ್ಣ ಆಕಳನ್ನು ಎಲ್ಲ ಕಾಯ್ತಾ ಹೋಗುವಾಗ ವಸಂತ ಋತು ಬರ್ತಾ ಇದೆ. ತತಸ್ಸಪಶ್ಯನ್ ಪರಿತೋ ವಸಂತ ಶ್ರಿಯಂ ಮರುನ್ಮ ಮದ ಹೇಳ್ತಿದ್ದಾರೆ. ವಿಶೇಷವಾಗಿ ಆ ಬಿಸಿಲು ಕಾಲದಲ್ಲಿ ತುಂಬ ತಾಪ ಇರುತ್ತಲ್ಲ, ಆವಾಗ ಗಾಳಿ ಬಂದರೆ ತುಂಬ ಸಂತೋಷ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತತಸ್ಸಪಶ್ಯನ್ ಪರಿತೋ ವಸಂತಶ್ರಿಯಂ ಮರುನ್ಮರದಿತ ಘರ್ಮ ಬಿಂದು ಚಚಾರ ಚಾಮೀಕರ ಚಾರ್ವಾಸಾಹ ಪ್ರಸೂನ ಮುದ್ಮೃದ್ವಂಘೃತಲೋಂಬುಚಾಕ್ಷ. ಭಗವಂತ ವಸಂತ ಋತುವನ್ನು ನೋಡತಾ ಸಂತೋಷವಾಗಿ ಸಂಚಾರ ಮಾಡಿದ. ವಸಂತ ಋತುವಿನ ವರ್ಣನೆ ಬರ್ತಾ ಇದೆ. ಹೇಗೆ ಆ ವಸಂತ ಋತುವಿನಲ್ಲಿ ಭಗವಂತ ಸಂಚಾರ ಮಾಡಿದ? ಸಪಶ್ಯನ್, ಭಗವಂತ ನೋಡತಾ ಇದ್ದನ. ಏನ್ ನೋಡತಾ ಇದ್ದ ಹೇಳ್ತಾ ಇದ್ದಾರೆ, ವಸಂತಶ್ರಿಯಂ ಸಪಶ್ಯನ್. ಆ ವಸಂತ ಕಾಲದ ಸಂಪತ್ತನ್ನು, ಆ ಶೋಭೆಯನ್ನು ನೋಡತಾ ಇದ್ದಾನೆ. ಆ ವಸಂತ ಕಾಲ ಬೇಸಿಗೆ ಕಾಲ, ಅದರಲ್ಲಿ ತಿರುಗಾಡುವಾಗ ದೇವರ ಮೈ ಮೇಲೆ ಬೆವರಿನ ಹನಿಗಳು ಬರ್ತಾ ಇದೆ. ಆ ಬೆವರಿನ ಹನಿಗಳಿಗೆ ಅಲ್ಲಿ ಗಾಳಿ ಬರ್ತಾ ಇದೆ. ಆ ಗಾಳಿ ಬಂದದ್ದರಿಂದ ದೇವರ ಮೈ ಮೇಲಿನ ಬೆವರ ಹನಿಗಳೆಲ್ಲ ಆವಿಯಾಗಿ ಸಂತೋಷ ಪಡ್ತಾ ಇದೆ ಅಂತ. ಹೇಗೆ ನಮಗೆ ಬೆವರು ಬಂದಾಗ ಒಳ್ಳೆ ಗಾಳಿ ಬಂದರೆ ಅದೆಲ್ಲ ಹೊರಟು ಹೋಗಿ ಮರ್ದಿತ ಘರ್ಮ ಬಿಂದು ಮರುತು ಅಂತ ಹೇಳಿದ್ರೆ ಗಾಳಿ, ಅದರಿಂದ ಮರ್ದಿತವಾದ ಘರ್ಮ ಬೆವರಿನ ಬಿಂದು ಅಂದ್ರೆ ಬೆವರಿನ ತೊಟ್ಟುಗಳೆಲ್ಲ ಮೈಯೆಲ್ಲ ಬಂದಿದೆ, ತಂಪಾದ ಗಾಳಿ ಬರ್ತಾ ಇದೆ, ಸಂತೋಷವಾಗಿ ಆ ಬಿಸಿಲು ಕಾಲ, ಅದರಲ್ಲೂ ಆ ತಂಪು ಗಾಳಿ ಬರ್ತಾ ಇದೆ. ಹೀಗೆ ಹೋಗ್ಬೇಡಿ ಅಂತ. ಯಾಕೆ ಅಂದ್ರೆ ದೇವರಿಗೆ ಬೆವರಿಲ್ಲ, ತಾಪದ ದುಃಖ ದೇವರ ಮೇಲ್ನೋಟಕ್ಕೆ ತೋರ್ತಾ ಇದ್ದಾನೆ. ಚಚಾರ ಚಾಮೀಕರ ಚಾರುವಾಸ, ಬಂಗಾರದ ಪೀತಾಂಬರವನ್ನು ಹುಟ್ಟಿದ್ದಾನಂತೆ ಚಾಮೀಕರ ಚಾರುವಾಸ. ಪ್ರಸೂನ ಮೃದುವಂಘ್ರಿತಲೋ ಅಂಬುಜಾಕ್ಷ, ಆ ದೇವರ ಪಾದ ಹೇಗಿತ್ತು ಅಂತ ಹೇಳ್ತಾರೆ, ಹೂವಿನಂತ ಪ್ರಸೂನ ಮೃದು, ಹೂವಿನಂತೆ ಮೃದುವಾದ ಪಾದ. ಅದರಿಂದ ವಿಶೇಷವಾಗಿ ದೇವರು ತಿರುಗ್ತಾ ಇದ್ದಾನೆ, ಚಪ್ಪಲಿ ಹಾಕಿಲ್ಲ, ಆ ಕಾಲಿನಿಂದ ವಿಶೇಷವಾಗಿ ಎಲ್ಲ ಕಡೆ ತಿರುಗ್ತಾ. ಇಲ್ಲಿ ನೋಡಬೇಕಾಗಿದ್ದು ಕೃಷ್ಣ ಈ ಕಾಲಯವನನ್ನ ತಾನು ಓಡತಾ ಅವನನ್ನ ಹಿಂದೆ ಬರುವಂತೆ ಮಾಡಿ ಕರಕೊಂಡು ಹೋದದ್ದೆಲ್ಲಿಗೆ ಅಂದರೆ ಮುಚುಕುಂದರಾಜ ಮಲಗಿದ ಗುಹೆಗೆ. ಇವ ಬಂದ ಆ ಮಲಗಿದ್ದ ಮುಚುಕುಂದರಾಜನನ್ನ ಒದ್ದ, ಆತ ಕಣ್ಣು ತೆಗೆದ, ಇವ ಸುಟ್ಟು ಬಿದ್ದ. ನಂತರ ಒಳಗಿಂದ ಕೃಷ್ಣ ಬರ್ತಿದ್ದಾನೆ. ಆ ಬರುವಂತ ಕೃಷ್ಣನನ್ನ ನೋಡತಾ ಇದ್ದಾನೆ ಈ ಮುಚುಕುಂದ ಮಹಾರಾಜ. ನೋಡುತ್ತಾನೆ, ತುಂಬಾ ತೇಜೋಮಯ ಸುಂದರ ಮೂರ್ತಿ, ತುಂಬಾ ತೇಜೋಮಯ ಸುಂದರ ಮೂರ್ತಿ, ಹಾಗೇ ನೋಡ್ತಾ ಇದ್ದಾನೆ. ಆತನ ಕಣ್ಣು ದೇವರ ಕಾಲ್ ಮೇಲೆ ಬಿತ್ತು. ಬಹಳ ನೋವಾಯ್ತಂತ ಆತನಿಗೆ. ಯಾಕೆ ಅಂದ್ರೆ ಹೇಳ್ತಾನಾತ, ಯಪ್ಪ ಎಷ್ಟು ಕೋಮಲವಾಗಿದೆ ನಿನ್ನ ಕಾಲು, ಎಷ್ಟು ಮೃದುವಾಗಿದೆಯಪ್ಪ, ಅಂಥ ಮೃದುವಾದ ಕಾಲಿನಿಂದ ವಿಚರಸಿ ಊರು ಕಂಠಕ್ಕೆ ಎಲ್ಲಿ ನೋಡಿದ್ರು ಮುಳ್ಳು ಕಲ್ಲು ಎಲ್ಲ ಕೂತಿದೆ, ಇದರಲ್ಲಿ ಆ ಬರಿಗಾಲಲ್ಲಿ ಹೇಗೆ ಓಡಾಡ್ತಿದ್ಯೋ ಮಹಾರಾಯ, ಎಷ್ಟು ನೋವು ಆಗ್ಬೇಕು, ಆ ಎಳೇ ಕಾಲಿದೆ ಅಂತ ಮುಚುಕುಂದ ರಾಜ ಕೃಷ್ಣನ ಪಾದವನ್ನ ಕುರಿತು ಹೇಳುವುದು. ಯಾಕೆ ದೊಡ್ಡವನಾದ ಕೃಷ್ಣನ ಪಾದ, ಸಾಮಾನ್ಯ ಹುಟ್ಟಿದಾಗ ಸ್ವಲ್ಪ ವಯಸ್ಸು ಬರೋವರೆಗೂ ಎಲ್ಲರಿಗೂ ಪಾದ ಸ್ವಲ್ಪ ಮೃದುವಾಗೂ ಇರುತ್ತೆ, ದೊಡ್ಡವರಾದ್ಮೇಲೆ ಒರಟೊರಟಾಗೋದು ಕಾಲಿಲ್ಲ. ದೇವರಿಗೆ ಆ ದೊಡ್ಡವನಾದ ದೇವರಿಗೆ ಪಾದ ಬಹಳ ಕೋಮಲ, ಆ ಕೋಮಲ ಅಂಬುದು ಮೃದುವಾಗಿದೆ ಎಂಬುದು ನೋಡೋರಿಗೆ ಕಾಣಿಸ್ತಾ ಇದೆ. ಅದಕ್ಕೆ ಆ ಮುಚ್ಚಿಕೊಂಡ ಆ ಕಾಲು ನೋಡ್ತಾರೆ, ನಂಗೆ ನೋವಾಗ್ತದಪ್ಪ, ಯಾಕೋ ಆ ಮುಳ್ಳಿನ ಮೇಲೆ ತಿರುಗ್ತಾ ಇದೆಯಪ್ಪ, ಯಾರು ನೀನು ಅಂತ ಕೇಳ್ತಾರೆ. ಹಾಗೆ ದೇವ ಪ್ರಸೂ ನಮ್ಮ ಮೃದುವಂಘ್ರಿತಲೋ, ಆ ಮೃದುವಾದ ಪಾದಗಳಿಂದ ತಿರುಗ್ತಾ ಇದ್ದ ಕೃಷ್ಣ ಸಂಚಾರ ಮಾಡ್ತಿದ್ದ ಅಂದರು. ಸಂಶಯ ಬಂತು ಯಾರಿಗೋ, ವಾದಿರಾಜರನ್ನ ಕೇಳಿದ್ರು, ಅವನ ಕಾಲಷ್ಟು ಮೃದು ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು, ದಿನಾಗೂ ಮುಟ್ತೀನಲ್ಲ, ಗರ್ಭಗುಡಿಯಲ್ಲಿ ನಿಂತಿರ್ತಾನೆ ಕಡಗೋಲು ಹಿಡ್ಕೊಂಡು, ಅವನ ಕಾಲು ಮುಟ್ಟಿದಾಗೆಲ್ಲ ತುಂಬಾ ಮೃದುವಾಗಿರುತ್ತೆ, ಅದಕ್ಕೆ ನನಗೆ ಗೊತ್ತು ಅಂತಾರೆ ವಾದಿರಾಜರು. ಅವನನ್ನ ಸದಾ ಏನು ನಮಗೆ ಕಪ್ಪು ಕಲ್ಲು ಕಾಣಿಸುತ್ತೆ, ಆ ಸ್ವಾಮಿಯೇ ಅವರ ಕೈಗೆ ಸಿಕ್ಕಿರ್ತಾನೆ, ಏನು ಹಠ ಮಾಡ್ತಾನೆ, ತಕ ತಕ ಕುಣಿತಾನೆ, ಅವರು ಸ್ನಾನಕ್ಕೆ ಹೋದ ಕಾಲಕ್ಕೆ ಏನು ಅಭಿಷೇಕ ಮಾಡೋ ಕಾಲಕ್ಕೆ ದೇವರಿಗೆ ಆ ನೀರು ತೆಗೆದು ಅವ್ರ ಮುಖಕ್ಕೆ ಹಾಕ್ತಿರ್ತಾನೆ, ಏನು ಗಲಾಟೆ ಗಲಾಟೆ ಮಾಡಿಬಿಡ್ತಾ ಇರ್ತಾನೆ, ಹೊರಗೆ ನೋಡೋರಿಗೆ ಮಾತ್ರ ಬರೇ ಕಲ್ಲಿಗೆ ಅಭಿಷೇಕ ಮಾಡಿದಂತಿರುತ್ತೆ, ಅವರ ಕಣ್ಣೆದುರಿಗೆ ಅವನು ತಕ 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 ಕುಣಿತಾ ಇರುವುದು ಯಾರಿಗೂ ಕಾಣಿಸಲ್ಲ. ಪುರಂದರದಾಸರಿಗೆ ಕಾಣಿಸ್ತು. ಧಿಮಿ ಧಿಮಿಕೆಂದು ಕುಣಿಯುವ ಕೃಷ್ಣನ ಕಂಡೆ ಅಂತ ಅವರಿಗೆ ಕಾಣಿಸ್ತಾ ಇದ್ದಾನೆ. ಆ ಕುಣಿಯೋ ಕಾಲಕ್ಕೆ ಇವರು ಸುಮ್ಮನೆ ಇರ್ತಾರ, ಆ ಕಾರ್ ಹಿಡ್ಕೊಂತಾರಲ್ಲ, ಆ ಏನು ಎಷ್ಟು ಕೆಂಪಾದ ತಲ, ಆ ಅಂಗಾಲು ಮೃದು ಆಗಿರುತ್ತೆ. ಈ ಮಕ್ಕಳು ನೋಡಿ, ಮಕ್ಕಳು ತಾಯಿ ಮಡಿಲಲ್ಲಿ ಮಲಗ್ತಾರೆ, ಮಲಗಿದ ಮೇಲೆ ಈ ಅಂಗಾಲಲ್ಲಿ ಅಂಗಾಲು ಪಕ್ಕದಲ್ಲಿ ತುರಿಕೆ ಆಗ್ತಾ ಇರುತ್ತೆ ಒಮ್ಮೊಮ್ಮೆ ಅವರಿಗೆ. ಆ ತುರಿಕೆ ಆದಾಗ ತಾಯಿ ಮುಖಕ್ಕೆ ಕಾಲು ಹೀಗಿಟ್ಟು ಹೀಗಂತಿರ್ತಾರೆ, ತುರಿಸು ಅಂತ ಹೇಳಿ. ಈಕೆ ಆ ಕಾಲನ್ನ ಮೆತ್ತಗೆ ಹಿಂಗಂತ ಇದ್ರೆ ಹಾಗೆ ಕೂತಿರ್ತಾರೆ. ಆ ಥರ ಕೃಷ್ಣ ವಾದಿರಾಜರಿಂದ ಅದೇನೇನು ಸೇವಾ ಮಾಡಿಸಿಕೊಂಡು ಮಹಾನುಭಾವ. ಅದಕ್ಕೆ ಇವರು ಆ ಪಾದ ಮುಟ್ಟಿ ಮುಟ್ಟಿ, ಅಭ್ಯಾಸ ಅಲ್ಲವಾ, ಹೃದಯದಲ್ಲಿರುವ ದೇವರ ಪಾದವೂ ಮುಟ್ಟುತ್ತಾರೆ, ಹೊರಗಿರುವ ಕೃಷ್ಣನ ಪಾದವೂ ಮುಟ್ಟುತ್ತಾ ಇದ್ದಾರೆ. ಅದಕ್ಕೆ ಅವರ ದೃಷ್ಟಿ ವಸಂತ ಋತುವಲ್ಲಿ ಕೃಷ್ಣ ತಿರುಗಾಡಿದ ಅಂತ ಹೇಳುವುದರಲ್ಲೂ ಸಾಕಾಗಿಲ್ಲ. ಆ ನೋಡ್ತಾರೆ ಕಾಲು ಎಷ್ಟು ಚೆನ್ನಾಗಿ ಮೃದುವಾದ ಪಾದದಿಂದ ತಿರುಗಾಡಿದ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅರೆ ಪ್ರಸೂನ ಮೃದ್ವಂಘ್ರಿತಲೋ ಅಂಬುಜಾಕ್ಷ, ಅವನ ಪಾದವೂ ಹೂವಿನಂತೆ ಮೆತ್ತಗಿದೆ, ಅವನ ಕಣ್ಣೂ ಹೂವಪ್ಪ, ಅಷ್ಟು ಮೃದುವಾದ ನೋಟ, ವಿಶೇಷವಾದ ಅಂಟಿಲ್ಲದ ನೋಟ, ಕಮಲ ದಳದಂತೆ ಕಣ್ಣು, ಅಷ್ಟು ಚೆನ್ನಾಗಿದ್ದಾನಿವ ಅಂತ ಆ ದೇವರ ಕುರಿತು ಹೇಳಿ ಇನ್ನ ವಸಂತ ಋತುವನ್ನ ಇನ್ನ ವರ್ಣನೆ ಮಾಡ್ತಾ ಬರ್ತಾರೆ. ಇಲ್ಲೆಲ್ಲ ಕಡೆ ನೋಡಬೇಕಾಗಿದ್ದಿಷ್ಟು, ಅದು ಭಾಗವತ ಆಗಲಿ, ಭಾರತ ಆಗಲಿ, ರುಕ್ಮಿಣೀಶ ವಿಜಯ ಆಗಲಿ, ತೀರ್ಥ ಪ್ರಬಂಧ ಆಗಲಿ, ಯಾವುದೇ ಗ್ರಂಥ ಆಗಲಿ, ನಮ್ಮ ಆಧ್ಯಾತ್ಮಿಕ ಕವಿ ಪುಂಗವರೆಲ್ಲ, ಬರೇ ಕವಿಗಳಲ್ಲ, ಆಧ್ಯಾತ್ಮಿಕ ಕವಿ ಪುಂಗವರೆಲ್ಲ ಈ ಋತುಗಳನ್ನು ವರ್ಣನೆ ಮಾಡುವಾಗ ಆ ಋತುಗಳಲ್ಲಿರುವ ಭಗವಂತನ ವರ್ಣನೆ, ಆ ವೃಕ್ಷಾದಿಗಳಲ್ಲಿರುವ ಭಗವದ್ ರೂಪದ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ತಲೆ ಹೋದರೇನೆ ಸಾರ್ಥಕ. ಬರ್ಹಾಕ್ಷೀಂ ಪ್ರಸವಾನನಾಂ ಅಲಿಕುಲೋತ್ಪುಲ್ಲಾಲಕಾಂ ಪಲ್ಲವ ಪ್ರಾಂತ ಸ್ಕಂಧಭುಜಾಂ ಲತಾ ಮೃದುತನುಂ ರಕ್ತಾಂಬರಾರಂಜಿತಾಂ ಮಾದ್ಯತ್ ಕೋಕಿಲ ಸುಸ್ವನಾಂ ಶುಕವಚಶ್ಚಾಟುಂ ಪಲಾಶಾಧರಾಂ ಶಕ್ತೋಭೂತ್ ವನದೇವತಾಂ ಋತುಮತೀಂ ಅಪಿ ಉಜ್ಜಿತುಂ ನೋ ಹರಿಃ. ಇಲ್ಲಿ ಹೇಳ್ತಾ ಇದ್ದಾರೆ ವನದೇವತೆ. ವನದೇವತೆ ಅಂದರೆ ವಿಶೇಷವಾಗಿ ಆ ವನಕಭಿಮಾನಿ ದೇವತೆ. ಋತು ಬಂದಿದೆ, ಯಾವುದು? ವಸಂತ ಋತು ಬಂದಿದೆ, ಆದ್ದರಿಂದ ಋತುಮತಿ ಆಗಿದ್ದಾಳೆ, ಋತುವನ್ನು ಪಡೆದವಳಾಗಿದ್ದಾಳೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ಹೇಳ್ತಾರೆ, ಋತುಮತೀಮಪಿ ವಸಂತ ಋತು ವಸಂತ ಋತುಮತೀಮಪಿ ಭಗವಂತ ಅವಳನ್ನ, ಅಂದರೆ ಆ ವಿಶೇಷವಾಗಿರತಕ್ಕಂಥ ವನದೇವತೆಯನ್ನು ಬೆಳ್ಳಿಲ್ಲ. ಏನಿಲ್ಲಿ ಸಾಮಾನ್ಯವಾಗಿ ಇಷ್ಟು ಹೇಳ್ತಾರೆ, ಋತುಮತಿಯಾದವರಂದರೆ ವಿಶೇಷವಾಗಿ ರಜಸ್ವಲೆಯಾದವರನ್ನ ಮುಟ್ಟೋದೇ ಇಲ್ಲ, ದೂರ ಇರ್ತಾರೆ ಗಂಡಸರು. ಯಾಕೆ? ಅಲ್ಲಿ ನಾನಾ ದೋಷಗಳು ಬರುತ್ತೆ. ಇಲ್ಲಿ ವನದೇವತೆ ಋತುಮತಿಯಾಗಿದ್ದಾಳೆ ಅಂದ್ರೆ ಕವಿತಾ ರೀತಿಯಲ್ಲಿ ಹೇಳುತ್ತಿದ್ದಾರೆ. ಋತು ವಸಂತ ಋತು ಬಂದಿದೆ, ಆ ಋತುವನ್ನ ಪಡೆದವಳಾಗಿದ್ದಾಳೆ, ಸಾಮಾನ್ಯವಾಗಿ ಯಾವ ಹೆಣ್ಣಾದರೂ ಋತುಮತಿಯಾಗಿದ್ದರೆ, ಋತುಮತಿ ಅಂತ ಹೇಳಿದರೆ ರಜಸ್ವಲೆ ಆಗಿದ್ದಾಗ ಎಲ್ಲರೂ ದೂರ ಬಿಟ್ಟು ಹೋಗ್ತಾರೆ. ಕೃಷ್ಣ ವನದೇವತೆಯನ್ನ, ಪಾಪ ಋತುಮತಿ ಆಗಿದ್ದಾಳೆ, ನಾ ಹತ್ರ ಹೋಗ್ಬಾರ್ದು ಅಂತಿಲ್ಲ, ಬಿಟ್ಟೇ ಇಲ್ಲ, ಅಲ್ಲೇ ಕೂತಿದ್ದಾನೆ ಕೂಸು. ಇಲ್ಲಿ ಎಷ್ಟು ಚೆನ್ನಾಗಿದೆ ವರ್ಣನೆ, ಮನಮುಟ್ಟುವ ವರ್ಣನೆ ವಾದಿರಾಜಗುರು ಸಾರ್ವಭೌಮರು. ಇವ ಯಾರು? ಚಿಕ್ಕ ಹುಡುಗ. ಹೌದು, ತಾಯಿ ಇರ್ತಾಳೆ ಮನೆಯಲ್ಲಿ ನೋಡಿ, ತಾಯಿ ಇರ್ತಾಳೆ, ತಾಯಿ ರಜಸ್ವಲೆ ಆಗ್ತಾಳೆ, ಹೆಣ್ಣು ರಜಸ್ವಲೆ ಆಗ್ತಾಳೆ. ರಜಸ್ವಲೆ ಆದಾಗ ಮನೆಯಲ್ಲಿರುವ ಎಲ್ಲ ಗಂಡಸರು ಕೂಡ ದೂರ ಇರ್ತಾರೆ, ಗಂಡಸರು ಹೆಂಗಸರು ಎಲ್ಲ ಅವರೊಂದು ಕೋಣೆಯಲ್ಲಿ ಕೂಡುತ್ತಾರೆ, ಇವರು ಸಂಪರ್ಕದಲ್ಲಿ ಬರಲ್ಲ. ಆದರೆ ಆ ಸ್ಥಿತಿಯಲ್ಲೂ ಆ ಹೆಣ್ಣನ್ನ ಬಿಡದೇ ಇರುವಂತಹ ವ್ಯಕ್ತಿ ಯಾರಾದ್ರಿದ್ದಾರ ಅಂದ್ರೆ, ಚಿಕ್ಕ ಮಗು ಬಿಡೋದೇ ಇಲ್ಲ. ಚಿಕ್ಕ ಮಗು ಏನ್ ಮಾಡುತ್ತೆ, ಅವ್ರೇನ್ ಮಾಡ್ತಾರೆ, ಹತ್ರ ಕರ್ಕೊಳ್ಳದಂಗಿದ್ರೆ ಬಟ್ಟೆ ಸಹಿತ ಹೋಗಿ ಮುಟ್ಬಿಡ್ತಾರೆ ಚಿಕ್ಕ ಮಕ್ಕಳು. ಆ ತಾಯಿಯನ್ನ ಮುಟ್ಬಿಟ್ಟು ಆ ಹೋಗಿ ಅವ್ರು ಉಡಿಯಲಿ ಕೂತ್ರೆ ಹೊರತೂರು ಸಮಾಧಾನ ಇರಲ್ಲ. ಲೋ ನನ್ನ ಮುಟ್ಬಾರ್ದು, ದೂರ ಕೂತ್ಕೊಳ್ಳೋ, ಹೀಗೆ ಅಂತ ಏನು ಹೇಳಿದ್ರು ಅವನು ಕೇಳೋ ಕಂಡೀಷನ್ ಅಲ್ಲೇ ಇರಲ್ಲ ಚಿಕ್ಕ ಮಕ್ಕಳು. ಹೋಗಿ ಮುಟ್ಟಿದ ಮೇಲೆ ಮಾತುಕತೆ ಎಲ್ಲ, ಇನ್ನ ಅವನ ಬಾಪ ಅಂತ ಸಮಾಧಾನ ಮಾಡಿದ್ರೆ ಅವ ಸ್ವಲ್ಪ ಮಾತು ಕೇಳ್ತಾನೆ. ಏನು ಆ ಮೇಲಿನ ಶರ್ಟು ನಿಕ್ಕರೋ ಎಲ್ಲ ಪಕ್ಕಕ್ಕೆ ಹಾಕಿ ಬಾ ಅಂತ ಸ್ವಲ್ಪ ಹೇಳಿದ್ರೆ ಅದು ಹಾಕಿ ಬರೋದೊಳಗೆ ಟೆನ್ಷನ್ ಆಗ್ಬಿಟ್ಟಿರ್ತಾ ಇರುತ್ತೆ. ಪರ್ರ ಅಂತ ಬಂದು ಆ ತಾಯಿ ಉಡಿಯಲ್ಲಿ ಕೂಡ್ತಾನೆ. ಆ ಮಕ್ಕಳು ಹೇಗಿರ್ತಾರೆ, ಮಿಕ್ಕವರೆಲ್ಲ ರಜಸ್ವಲೆ ಆಗಿರತಕ್ಕಂತ ಹೆಣ್ಣನ್ನ ಬಿಟ್ಟು ದೂರ ಹೋದರೂ ಮಕ್ಕಳು ಹೇಗೆ ಬಿಡಲ್ವೋ ಹಾಗೆ ಪಾಪ ವನದೇವತೆ ಋತುಮತಿ ಆಗಿದ್ದಾಳೆ. ಋತುಮತಿ ಅಂದ್ರೆ ಹೊರಗಿನ ಈ ಋತುಮತಿ ಅಲ್ಲ, ವಸಂತ ಋತು ಬಂದಿದೆ, ಋತುಮತಿ ಋತು ಉಳ್ಳವಳ ಆಗಿದ್ದಾಳೆ. ಅದು ಕೃಷ್ಣ ಬಿಡ್ಲಿಲ್ಲ ಅಂದ್ರೆ ಚಿಕ್ಕ ಹುಡುಗ ಅಲ್ವಾ, ತಿರುಗ್ತಾ ಇದ್ದ ಅಂತ ಅಂದರೆ ತಾಯಿ ಎಂಥ ಸ್ಥಿತಿಯಲ್ಲಿ ಇರಲಿ, ತಾಯಿ ಎಂಥ ಸ್ಥಿತಿಯಲ್ಲಿ ಇರಲಿ, ಮಗು ಬಿಡಲ್ಲ ತಾಯಿಯನ್ನ ಅಂತ ಏನು ದೃಷ್ಟಿ ಕೋಣ ಬರ್ತಾ ಇದೆಯಲ್ವಾ. ಆ ಥರ ಕೃಷ್ಣ ತನ್ನ ಭಕ್ತರು, ತನ್ನ ಭಕ್ತಳು ಯಾರು ಅಂದ್ರೆ ಅವನ ದೇವತ, ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾಳೆ. ಅದಕ್ಕೆ ಆ ಋತುಕಾಲ ಬಂದರೂ ಚಿಕ್ಕ ಹುಡುಗನಂತೆ ಕೃಷ್ಣ ತಿರ್ಗಾಡ್ತಾ ಇದ್ದ ಅಂತ ಆ ಕೃಷ್ಣನ ಕಾರುಣ್ಯ ಮನಮುಟ್ಟುವಂತೆ ವರ್ಣನೆ ಮಾಡ್ತಾರೆ ಪಾದಿರಾಜರು. ಆಕೆ ಋತುಮತಿ ಹೇಗಾದ್ದು ಅಂದ್ರೆ ಆ ವನದೇವತೆಯ ವರ್ಣನೆ. ಮೇಲ್ನೋಟಕ್ಕೆ ವನದೇವತಾ ಶಬ್ದದಿಂದ ವನದೇವತೆ ಅಂತ ಹೇಳಿದ್ರು, ಆಕಾರದ ಭಗವದ್ ರೂಪವನ್ನೇ ವರ್ಣನೆ ಮಾಡ್ತಾರೆ. ಬರಹಾಕ್ಷಿ ಅಲ್ಲೆಲ್ಲ ವಿಶೇಷವಾಗಿ ನವಿಲು ತಿರುಗಡತ್ತಲ್ಲ, ಆ ನವಿಲು ಗರಿಗಳು, ಇಲ್ಲಿ ನಾವು ನವಿಲು ಗರಿ ಎಲ್ಲಿ ಸಿಗೋದೇ ಇಲ್ಲ, ಅದನ್ನು 50, 60, 70 ಇಟ್ಟೋ ಗರಿಗಳು ತಗೊಂಡು ಮನೇಲಿ ಇಟ್ಕೊಳ್ತಾ ಇರ್ತಾರೆ. ಅದೇ ಆ ಗೋಕುಲ ಅಲ್ಲಿ ಹೋದರೆ ಎಲ್ಲಿ ನೋಡಿದ್ರು ನವಿಲುಗಳೇ, ಎಲ್ಲಿ ನೋಡಿದ್ರು ನವಿಲು ಗರಿ ಹಾಗೆ ದರ್ಭೆ ಬಿದ್ದಂತೆ ಎಲ್ಲ ಕಡೆ ಇರುತ್ತೆ. ಅದಕ್ಕೆ ಆ ವನದಲ್ಲಿ ಹೇಗಿತ್ತು ಅಂದ್ರೆ ಹೇಳ್ತಾರೆ, ಎಲ್ಲಿ ನೋಡಿದ್ರು ಆ ನವಿಲು ಗರಿಗಳು ಬಿದ್ದಿತ್ತು. ನವಿಲು ಗರಿ ಹೇಗಿರುತ್ತೆ, ಮಜಕ್ ಕಣ್ಣಿರುತ್ತಲ್ಲ, ಅಂದ್ರೆ ಒಂದು ಸಲ ಭೂಮಿ ಕಡೆ ನೋಡಿದ್ರೆ ಎಲ್ಲಿ ನೋಡಿದ್ರು ಆ ವನದೇವತೆ ಕಣ್ಣು ನೋಡಿದ ಹಂಗ ಅನ್ನಿಸ್ತಾ ಇದೆ. ಆ ವನದೇವ ಕಣ್ಣನ್ನೇ ನೋಡಿದ ಹಂಗಿದೆ, ಆ ನವಿಲು ಗರಿಗಳನ್ನ ನೋಡುತ್ತಾ ಇದ್ರೆ. ಅದಕ್ಕೆ ಬರಹಾಕ್ಷಿ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪ್ರಸವಾನನ ನೋಡಿದರೆ ಆ ವಸಂತ ಋತುವಿನಲ್ಲಿ ಪುಷ್ಪಗಳೆಲ್ಲ ಚೆನ್ನಾಗಿ ಉದುರುತ್ತೆ ಭೂಮಿಯ ಮೇಲೆ, ಭೂಮಿಯ ಮೇಲೆ ಉದುರುತ್ತೆ, ಗಿಡದ ಮೇಲೆ ಬಿದ್ದಿರುತ್ತೆ, ಎಲ್ಲಿ ನೋಡಿದ್ರೂ ಪುಷ್ಪಗಳೇ. ನಾವು ಈ ಬೆಂಗಳೂರು ಅಂತ ಇಲ್ಲಿ ಈ ಪುಷ್ಪಗಳು ನೋಡಿ ಏನು ನೋಡಬೇಕೋ ಗೊತ್ತಿಲ್ಲ. ಒಳ್ಳೆ ವನದಲ್ಲಿ ಹೋದಾಗ ಆ ಪುಷ್ಪಗಳೆಲ್ಲ ಉದುರುತ್ತೆ, ಕೆಂಪು ಹಳದಿ ಎಲ್ಲ, ಏನು ಬೆಡ್ಶೀಟ್ ಥರ ಫಸ್ಟ್ ಕ್ಲಾಸ್ ಆಗಿ ಚೆನ್ನಾಗಿ, ಏನು ಈ ಕಾರ್ಪೆಟ್ ಥರ ಹಾಕಿದಂತೆ ಇರುತ್ತೆ. ಇವಾಗ ನೋಡಿ ಆ ಭೂಮಿಯ ಕಡೆ ಆ ವನದ ಕಡೆ ನೋಡ್ತಾ ಇದ್ರೆ ಹೂವೆಲ್ಲ ಹರಡಿದೆ, ಮಧ್ಯೆ 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 ನವಿಲು ಗರಿಗಳು. ಅಂದರೆ ಆಕೆಯ ಮುಖದಲ್ಲಿ ವಿಶೇಷವಾಗಿ ನವಿಲು ಗರಿಗಳು ಕಣ್ಣಂತೆ ಕಾಣುತ್ತಾ ಇವೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅಲಿ ಕುಲೋತ್ ಫುಲ್ಲಾಲಕಾಂ, ಆ ಎಲ್ಲ ಹೂ ಮಧ್ಯೆ ನವಿಲು ಗರಿಗಳು ಮಧ್ಯದಲ್ಲಿ ಕೂದಲಿನಂತೆ ಎಲ್ಲ ಈ ದುಂಬಿಗಳು ಓಡಾಡ್ತಾ ಇವೆ, ದುಂಬಿಗಳೆಲ್ಲ ಓಡಾಡ್ತಾ ಇವೆ. ಇಲ್ಲಿ ನೋಡಬೇಕಾಗಿದ್ದೇನು ಅಂದ್ರೆ ಹೇಳ್ತಾ ಇದ್ದಾರೆ, ನವಿಲು ಅಂದ್ರೆ ಈ ವನದೇವತ ಅಂದ್ರೆ ಆ ಗಿಡಗಳನ್ನೇ ನೋಡ್ತಾ ಇದ್ದಾರೆ, ನಾ ಭೂಮಿ ನೋಡೋದಲ್ಲ, ಗಿಡಗಳು. ಆ ಗಿಡಗಳೆಲ್ಲ ಹೂವಿನ ತುಂಬಿದೆ, ಆ ಹೂವಿನ ತುಂಬಿದ ಗಿಡಗಳಲ್ಲೇ ಆ ಹೂವುಗಳಲ್ಲೇ ಈ ನವಿಲುಗಳು, ನವಿಲು ಬರೇ ನೆಲದ ಮೇಲೆಲ್ಲ ಆಕಾಶದಲ್ಲಿ ಹಾರುತ್ತವೆ. ನವಿಲುಗಳು ಹಾರಿದಾಗ ಆ ಗಿಡಗಳ ಮೇಲೆ ಕೂಡುತ್ತೆ ನವಿಲುಗಳೆಲ್ಲ, ಅಲ್ಲಲ್ಲೇ ಗರಿಗಳನ್ನು ಬಿಡುತ್ತಾ ಇವೆ. ಆ ಗರಿಗಳೆಲ್ಲ ಹೂವುಗಳ ಮಧ್ಯೆ ಕಣ್ಣಂತೆ ಕಾಣ್ತಾ ಇದೆ. ಆ ಗಿಡಗಳೆಲ್ಲ ಹೂವುಗಳು ತುಂಬಿದಾಗ ವನದೇವತೆಯ ಮುಖ ಆ ಗರಿಗಳು, ಅಲ್ಲಲ್ಲೇ ದುಂಬಿಗಳು 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 ಹೋಗ್ತಾ ಇವೆ. ಅದು ಆಕೆ ಕೂದಲಂತೆ ಕಪ್ಪಾಗಿ ಕಾಣ್ತಾ ಇವೆ. ಅಲಿ ಕುಲೋತ್ಫುಲ್ಲಾಲಕಾಂ, ನಂತರ ಮುಂದೆ ಹೇಳ್ತಾ ಇದ್ದಾರೆ, ಪಲ್ಲವ ಪ್ರಾಂತ ಸ್ಕಂದ ಭುಜಾಂ. ಇಲ್ಲಿ ಹೇಳ್ತಾ ಇದ್ದಾರೆ ಪಲ್ಲವ ಪ್ರಾಂತ ಸ್ಕಂದ ಭುಜ, ಪಲ್ಲವ ಎಲೆ ಚಿಗುರು. ಆ ಚಿಗುರೆಲ್ಲ ಹೇಗಿರುತ್ತೆ ಅಂದ್ರೆ, ಚಿಗುರು ಹಾಕಿದ್ದು ಸೂರು ಕೆಂಪು, ಎಸಳು ಕೆಂಪು, ಅಂತ ಕೆಂಪಾದ ಆ ಕೈ ಹೇಗಿರುತ್ತೆ, ಎಲ್ಲ ಚಿಕ್ಕ 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 ಕೊಂಬೆಗಳು ಕಾಂಡಗಳು ಅವೆಲ್ಲ ಕೈಗಳಂತೆ ಇವೆ. ಆ ಚಿಕ್ಕ ಚಿಕ್ಕ ಚಿಗುರು ಇರತಕ್ಕಂಥದ್ದೆಲ್ಲ ಹಸ್ತಗಳಂತೆ ಇವೆ. ನಂತರ ಲತಾ ಮೃದು ತನುಂ, ಆ ಬಳ್ಳಿಗಳೇ ವಿಶೇಷವಾಗಿ ಎಲ್ಲಿ ನೋಡಿದ್ರು ಮೇಲೆ ಕಬ್ಬಿದೆಯಲ್ಲ, ಒಳ್ಳೆ ಮೃದುವಾದ ಶರೀರದಂತೆ ಇವೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ರಕ್ತಾಂಬರ ರಂಜಿತ, ಮಧ್ಯದಲ್ಲಿ ವಿಶೇಷವಾಗಿರತಕ್ಕಂಥ ಕೆಂಪು ವಸ್ತ್ರ ಉಟ್ಟಂತೆ ಇದೆ, ಆಕಾಶವೇ ವಸ್ತ್ರವಾಗಿದೆ. ಮಾದ್ಯತ್ ಕೋಕಿಲ ಸುಸ್ವನಂ, ಒಳ್ಳೆ ಆ ವಸಂತ ಋತುವಿಗೆ ಆ ಸಂತೋಷದಿಂದ ಮದಿಸಿ ಕೂಗುವಂಥ ಆ ಕೋಗಿಲದ ಗಾನವೇ ಆಕೆಯ ಗಾನವಾಗಿದೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಶುಕವಚಾಟುಂ, ಗಿಳಿಗಳ ಧ್ವನಿಗಳೇ ಮಾತುಗಳಾಗಿವೆ. ನಂತರ ಪಲಾಶಾಧರ, ಕೆಂಪಾದ ಪಲಾಶ ಪುಷ್ಪಗಳೇ ತುಟಿಗಳಂತೆ ಇವೆ. ಇಂಥ ಹೇಳ್ತಾ ಇದ್ದಾರೆ, ಶಕ್ತೋಭೂತ್ ವನದೇವತಾಂ ಋತುಮತೀಂ ಅಪಿ ಉಜ್ಜಿತುಂ ನೋ ಹರಿ. ಯದ್ಯಪಿ ಋತುಮತಿ ಆಗಿದ್ದಾಳೆ, ಮುಟ್ಟಬಾರದು ಅಂತ ಹೋಗಬಹುದಾಗಿತ್ತು, ಆದರೂ ಭಗವಂತ ಬಿಡಲಿಲ್ಲ. ಯಾಕೆ ಅಂದರೆ ವಿಶೇಷವಾಗಿರತಕ್ಕಂಥ ಎಂಥ ಸ್ಥಿತಿಯಲ್ಲಿದ್ದರೂ ಭಕ್ತರನ್ನ ಬಿಡಲ್ಲ ಅನ್ನುವ ಚಿಕ್ಕ ಮಗುವಾಗಿ ಕೃಷ್ಣ ಎಲ್ಲರಿಗೂ ತೋರಿದ. ನಂತರ ಹೇಳ್ತಾ ಇದ್ದಾರೆ, ಸಜಲ ಶೀಕರ ದಕ್ಷಿಣ ವಾಯುನ ಕುಸುಮ ಸಂಚಯ ಕಂಪನ ಚಂಚುನ. వ్యజన పాణితలేవ తమన్వగాత్ వనరమానరమానస మండనం. ఇలి వనలక్ష్మి అంత వర్ణన పెడతారే. సజల శీకర దక్షిణ వాయున ఆ గాలి బర్తాయి తల్లి, ఆ మలయ మారుత బర్తాయిత్తో ಹೇಗಿತ್ತು? ಪುಷ್ಪ ರಾಶಿಗಳ ಮೇಲೆ ಓಡಾಡಿ ಓಡಾಡಿ ಗಾಳಿ ಬರ್ತಾ ಇತ್ತಲ್ಲಿ, ಅದರಿಂದ ಒಳ್ಳೆ ಸಂತೋಷ, ಒಳ್ಳೆ ಘಮ್ಮನೆ ವಾಸನೆ ಬರ್ತಾ ಇತ್ತು. ನಂತರ ಕುಸುಮ ಸಂಚಯ ಕಂಪನ ಚಂಚುನ ಅಂತ ಹೇಳ್ತಾ ಇದ್ದಾರೆ. ಸಜಲ ಶೀಕರ ದಕ್ಷಿಣ ವಾಯುನ, ಆ ನೀರಿನ ಮೇಲೆ ಬರ್ತಾ ಇದೆ. ಬರುವಾಗ ನೀರು ಹನಿಯಿಂದ ಕೂಡಿದೆ, ಆ ವಾಯು ತಂಪಾಗಿದೆ. ಆದ ಮೇಲೆ ಪುಷ್ಪ ರಾಶಿಗಳ ಮೇಲೆ ಬರ್ತಾ ಇದೆ. ಅದು ಹೇಗಿತ್ತು ಅಂದ್ರೆ, ವನಲಕ್ಷ್ಮಿ ಕೈಯಲ್ಲಿ ಬೀಸಣಿಗೆ ಹಿಡಿದು ಬಂದಂತೆ ಇತ್ತು. ಅಂತ ವನಲಕ್ಷ್ಮಿ ವ್ಯಜನ ಪಾಣಿತಲೇವ ತಮನ್ವಗಾತ್. ಕೃಷ್ಣ ಅಲ್ಲಿ ತಿರುಗ್ತಾ ಇದ್ರೆ ಅವನ ಹಿಂದೆ ಈ ಬೀಸಣಿಕೆಯಿಂದ ಅವನ ಬೀಸುವಂತೆ ಕಾಣ್ತಾ ಇತ್ತು. ಹೇಳ್ತಾ ಇದ್ದಾರೆ, ನರಮಾನಸ ಮಂಡನಂ ವನರಮ. ವನಲಕ್ಷ್ಮಿ ಅವನ ಹಿಂದೆ ಹೋದಂತೆ ಇವನೆಂಥವ ಹೇಳ್ತಾ ಇದ್ದಾರೆ. ನರಮಾನಸ ಮಂಡನಂ, ನರರು ಅವರ ಮನಸ್ಸನ್ನ ಆ ಮನಸ್ಸಿನಲ್ಲಿ ಹೊಳೆಯುವಂಥವ. ನರ ಅಂದ್ರೆ ನ ರೀಯತೆ, ನಾಶವಿಲ್ಲದವರು ಅಂದರೆ ಈ ಶಾರೀರಕವಾದ ನಾಶವೂ ಇಲ್ಲದೇ ಇರುವಂಥವರು ಅಂದ್ರೆ ಮುಕ್ತರು. ಮುಕ್ತರ ಮನಸ್ಸಿನಲ್ಲಿ ಕೂತವ, ಮುಕ್ತಾಮುಕ್ತರ ಮನಸ್ಸಿಗೆ ಒಡೆಯನಾಗಿರತಕ್ಕಂಥ, ಮನೋಭೂಷಣನಾಗಿರುತ್ತ, ಹೃದಯ ಭೂಷಣನಾಗಿರತಕ್ಕಂಥ ಆ ದೇವರನ್ನೇ ಬೀಸಣಿಕೆಯಿಂದ ಹಿಂದೆ ಹೋದಂತೆ ಆ ತಂಪಾದ ಗಾಳಿ ಕೃಷ್ಣನನ್ನ ವಿಶೇಷವಾಗಿ ಬೀಸ್ತಾ ಇತ್ತು. ನಾವು ಸುಮ್ಮನೆ ಇಲ್ಲಿರಬಾರದು. ನಾವು ಆ ಗಾಳಿಯಲ್ಲಿ ಕೃಷ್ಣ ತಿರುಗಾಡ್ತಾ ಇದ್ದಾರೆ, ನಾವು ಪಕ್ಕದಲ್ಲಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಆ ವನದಲ್ಲಿರ್ಬೇಕು, ಈ ಕಾಂಕ್ರೀಟ್ ಜಂಗಲಲ್ಲಿ ಈ ಫ್ಯಾನ್ಗಳ ಮಧ್ಯೆ ಕೂತಿರ್ತೀವಿ. ವನದಲ್ಲಿ ತಂಪಾದ ಗಾಳಿ, ಅದರ ಅನುಭವ ನಮಗಿಲ್ಲವೇ ಇಲ್ಲ. ಎಲ್ಲಿದೆ ಅಲ್ವಾ? ಹುಟ್ಟಿದ ಕಾಲಕ್ಕಿಂತ ಕಾನ್ವೆಂಟ್ಗಳು, ಆದಮೇಲೆ ಆ ಜಾಬ್ಗಳು ಎಲ್ಲೋ ಬಿದ್ದು ಎಲ್ಲೋ ಒಣಗಿ ಗಿಡದಿಂದ ಉದುರಿ ಬಿದ್ದ ಎಲೆಗಳಂತೆ ಇರ್ತೀವಿ ಅಷ್ಟೇ ಹೊರತು ನಮಗೆ ಆ ಸುಖ ಎಲ್ಲಿ? ಒಳ್ಳೆ ತಂಪಾದ ಗಾಳಿ ಆ ವನದಲ್ಲಿ ಬರ್ತಾ ಇದ್ರೆ ಆನಂದ ಆಗ್ತಾ ಇರುತ್ತೆ. ಇವನು ಆನಂದಕರ, ಗಾಳಿಯೂ ಆನಂದಕರ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ದೇವರನ್ನ ಸ್ಪರ್ಶ ಮಾಡಿ, ದೇವರನ್ನ ಸ್ಪರ್ಶ ಮಾಡಲಿಕ್ಕೆ ಯಾರು ಬಂದ್ರು ಅಂದ್ರೆ, ಲಕ್ಷ್ಮೀದೇವಿ ಕರದಿಂದ, ವನ ರೂಪದಲ್ಲಿರುವ ಲಕ್ಷ್ಮೀದೇವಿ ಕರದಿಂದ ವಾಯುದೇವರು ಬಂದ್ರು. ಹೇಗೆ ಬಂದ್ರು? ಆ ತಾಯಿ ಈ ಮಗುವನ್ನ ಕಳಿಸಿದ್ದಾಳೆ. ಯಾರು? ವನಲಕ್ಷ್ಮಿ. ಎಲ್ಲಿ ಕಳಿಸಿದ್ದಾಳೆ? ಗಂಡನತ್ರ ಕಳಿಸಿದ್ದಾಳೆ. ಏನಂತ? ನನ್ನ ನಿಮ್ಮಪ್ಪನ ಸೇವಾ ಮಾಡಿ ಬಾ ಅಂತ. ಆ ಮಗು ವಾಯು ಏನು ಮಾಡಿತು? ಅಮ್ಮ ಕೊಟ್ಟಂಥ ವಿಶೇಷವಾದ ಆ ಹೂವುಗಳ ಮೇಲೆ ಹರಿದಾಡಿ ಸುಗಂಧವನ್ನ ಹೊತ್ತುಕೊಂಡು ಹಾಗೆ ಆ ನೀರಿನ ಮೇಲೆ ಬರ್ತಾ ಬರ್ತಾ ತಂಪನ್ನ ಹೊತ್ತುಕೊಂಡು ದೇವರಿಗೆ ಅಭಿಷೇಕ ಮಾಡಿ ಪುಷ್ಪ ಹಾಕಬೇಕಲ್ಲ, ಆ ಥರ ಗಾಳಿಯೇ ದೇವರಿಗೆ ತಂಪು, ಹಾಗೆ ಆ ಪುಷ್ಪದ ಸುಗಂಧವನ್ನ ದೇವರ ಮೈ ತುಂಬ ಹಚ್ಚಿ ಸಂತೋಷಪಟ್ಟಿತು. ವಾಯುದೇವರು ಸಂತೋಷ ಪಡ್ತಾ ಇದ್ದಾರೆ ಅಂತ ಹೇಗೆ ಸ್ವಲ್ಪ ಒಂದು ಪಿಕ್ಚರ್ ಹಾಕ್ಕೊಳ್ಳಿ ತಲೆಯಲ್ಲಿ. ಅಪ್ಪ ಮಲಗಿದ್ದಾನೆ, ಅಪ್ಪ ಮಲಗಿದ್ದಾನೋ ಪಾಪ ಕೂತಿದ್ದಾನೋ ಅಥವಾ ಅಲ್ಲಿ ನಿಂತಿದ್ದಾರೋ, ಅಂತಹ ಕಾಲಕ್ಕೆ ಮಗು ಇದ್ರೆ ಮಗುವಿನ ಕೈಗೆ ಬೀಸಣಿಕೆ ಕೊಟ್ಟು ಹೋಗು ಅಪ್ಪನಿಗೆ ಬೀಸು ಅಂದಾಗ ಅಪ್ಪನ ಹತ್ರ ಬಂದು ಆ ಮಗು ಬೀಸ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಲಕ್ಷ್ಮೀ ದೇವಿ ವಾಯುದೇವರನ್ನ ದೇವರ ಸೇವೆಗಾಗಿ ಕಳಿಸಿಕೊಡ್ತಾ ಇದ್ದಾಳೆ ಅಂತ ಅದ್ಭುತವಾದ ವರ್ಣನೆ ಮಾಡುತ್ತಾರೆ. ನಂತರ ಪರಿಲ ಸತ್ಸಹಕಾರ ನವಾಂಕುರೆ ಪಿಕ ಗಣ ಶುಶುಭೇಶ ಕೈರ್ಧ್ವನನ್ ಸ್ಮರ ರಹಸ್ಯ ಮನೋ ನಿವ ಸಂಜಪನ್ನಖಿಲ ದರ್ಪಕ ದರ್ಪಕ ಸಾಯಕೆ. ಇಲ್ಲಿ ಹೇಳ್ತಾ ಇದ್ದಾರೆ ವಸಂತ ಕಾಲದಲ್ಲಿ ಹೊಸದಾದ ಮಾವಿನ ಗಿಡಗಳು, ಆ ಮಾವಿನ ಗಿಡಗಳಲ್ಲಿ ಹೊಸದಾದ ಚಿಗುರು ಬರ್ತಾ ಇದೆ. ಅದು ಮಾವಿನ ಗಿಡ ತೂಪಿದ್ರೆ ಅದು ಬಹಳ ಚೆನ್ನಾಗಿ ಇಲ್ಲಿ ನೋಡಿದ್ರು ಮಾವಿನ ಗಿಡ ವಿಶೇಷವಾಗಿ ಹೂವು ಹಾಕಿತು, ಎಲೆ ಚಿಗುರು ಎಲ್ಲ ಹಾಕಿರುತ್ತೆ. ಅದರಲ್ಲಿ ವಿಶೇಷವಾಗಿರತಕ್ಕಂಥ ಈ ಕೋಗಿಲೆಗಳ ಗುಂಪೆಲ್ಲ ಅಲ್ಲಿ ಕೂಗ್ತಾ ಇತ್ತು. ಇದು ಹೇಳಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಪರಿಲ ಸತ್ಸಹಕಾರ ನವಾಂಕುರೇ ಪಿಕ ಗಣ ಶುಶ್ರೇನ ಕೈರ್ಧ್ವನನ್. ಅದ್ಭುತವಾಗಿ ಹೇಳ್ತಾರೆ ಈ ಮನ್ಮಥನ ಬಾಣ ಅದೇನು ಮಾಡುತ್ತೆ, ಕಾಮವಿರುವವರನ್ನ ಮದುವಿರುವಂತೆ ಮಾಡುತ್ತೆ ಮನ್ಮಥನ ಬಾಣ. ಆ ಮನ್ಮಥನ ಬಾಣದಂತೆ ಇತ್ತು ಯಾವುದು, ಮಾವಿನ ಹೊಸ ಚಿಗುರು. ಅದೇನು ಮಾಡಿತ್ತು ಅಂದ್ರೆ ಹೇಳ್ತಾ ಇದ್ದಾರೆ, ಆ ಕೋಗಿಲೆಗಳನ್ನ ವಿಶೇಷವಾಗಿ ಮದವೇರಿ ಕೂಗುವಂತೆ ಮಾಡಿತು ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿ. ಅಂದರೆ ವಿಶೇಷವಾಗಿ ಈ ಚೂತ ಅಂದರೆ ಮಾವು, ಅದರ ವಿಶೇಷವಾದ ಚಿಗುರು ಎಲ್ಲ ಮನ್ಮಥನ ಪಂಚಬಾಣಗಳಲ್ಲಿ ಒಂದದು. ಅದನ್ನ ಇಲ್ಲಿ ವರ್ಣನೆ ಮಾಡುತ್ತಾ ಬರ್ತಾ ಇದ್ದಾರೆ. ನಂತರ ಇನ್ನ ಹೇಳ್ತಾರೆ ಅಲ್ಲಿ ಯಾಕಿಷ್ಟೆಲ್ಲ ವರ್ಣನೆ ಮಾಡ್ಬೇಕಪ್ಪ, ಏನೋ ಅಲ್ಲಿ ವನ ವನದಲ್ಲಿ ಚಿಗುರೆಲೆ ಅಲ್ಲಿ ಕೋಗಿಲೆ ಕೂಗ್ತಾ ಇತ್ತು, ಏನೋಪ್ಪ ಕೃಷ್ಣ ಬಂದ ತಿರುಗಿದ ಹೊರಟ ಎಷ್ಟಿದ್ರೆ ಸಾಕಪ್ಪ, ಸುಮ್ಮನೆ ಹಿಡ್ದೋಡ್ ಗ್ರಂಥ ಬರ್ಕೊಂಡು ಅದರಲ್ಲಿ ಇವೆಲ್ಲ ವರ್ಣನೆ ಮಾಡ್ತಾ, ನಾವು ಮೊದಲೇ ಬ್ಯುಸಿ ಕ್ಯಾಂಡಿಡೇಟ್ಸ್ ನಮಗೆಲ್ಲ ಇವನ ಅದು ಏನೋಪ್ಪ ಸ್ವಲ್ಪ ನಿಲ್ಕೊಳ್ಳಿ ಅಂತ ಹೇಳಿದ್ರು. ದೇವ ಕೃಷ್ಣ ಬಂದದ್ದಕ್ಕೆ ಎಲ್ಲ ದೇವತೆಗಳಲ್ಲಿ ಬಂದಿದ್ದಾರೆ, ಎಲ್ಲ ದೇವತೆಗಳು ಬಂದಿದ್ದಾರೆ. ಅಲ್ಲಿ ನೋಡಿದ್ರು ಯಾರು, ಕಾಮದೇವರು ನೋಡಿದ್ರಂತೆ ಮನ್ಮಥ. ಮನ್ಮಥನಿಗೆ ಅವರಿಗೆ ದೇವರ ಪರಿಚಯ ಇದೆ. ಏನು, ನರನಾರಾಯಣ ಆಶ್ರಮಕ್ಕೆ ಮನ್ಮಥ ನಾರಾಯಣ ದೇವರಿಗೆ ತಪೋ ವಿಘ್ನ ಮಾಡಲಿಕ್ಕೆ ಅಂತ ಅಪ್ಸರಶಾಸ್ತ್ರೀಯರನ್ನ ಕರ್ಕೊಂಡು ಇದೇ ಮಾವು ಚಿಗುರು ಎಲ್ಲ ಬರುವಂತೆ ಮಾಡಿ ವನವೆಲ್ಲ ಕಂಗೊಳಿಸುವಂತೆ ಮಾಡಿ ಅವರ ಮೇಲೆ ಬಾಣಪ್ರಯೋಗ ಮಾಡಲಿಕ್ಕೆ ಹೋದರೆ ಏನೂ ಮಾಡಲಿಕ್ಕಾಗಿಲ್ಲ. ಅಪ್ಸರಶಾಸ್ತ್ರೀಯರೆಲ್ಲ ನರ್ತನೆ ಮಾಡ್ತಾ ಇದ್ರೆ ಸುಸ್ತಾಯ್ತು ಅವರಿಗೆ, ನರ್ತನೆ ಮಾಡಿ ಮಾಡಿ ದೇವರೇನು ಕಣ್ಣು ತೆಗಿತಾ ಇಲ್ಲ, ಸುಸ್ತಾಗಿ ಕೂಡೋ ಕಾಲ ಕಣ್ಣು ತೆಗೆದ್ರು. ಮುಗಿತಾ ನಿಮ್ದೆಲ್ಲ ಅಂದ್ರು, ನಮ್ದೆಲ್ಲ ಆಯ್ತು ಸ್ವಾಮಿ. ಹಾ ಸ್ವಲ್ಪ ಇರಿ, ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಿ ಅಂತ ನಿಮ್ ತಲೆಯಲ್ಲಿ ಕಲ್ಪನೆ ಅಲ್ವಾ, ಇದು ನಮಗೆಲ್ಲ ಇರುತ್ತೆ ಪ್ರತಿ ಗಂಡಸರಿಗೂ ಹೆಂಗಸರಿಗೂ, ನಾನ್ ಚೆನ್ನಾಗಿದ್ದೇನೆ ಅಂತ ದೇವರದಕ್ಕೆ ಏಟು ಕೊಟ್ಟ. ನೀವು ಚೆನ್ನಾಗಿದ್ದೀರಲ್ವಾ, ಸ್ವಲ್ಪ ಇರಿ ಅಂಥೇಳಿ ತೊಡೆಯನ್ನ ತಟ್ಟಿದ. ತನ್ನ ತೊಡೆಯನ್ನ ತಟ್ಟಿದರೆ ಒಳ್ಳೆ ಹೆಣ್ಣು ಹುಟ್ಟಿ ಬಂದು ಊರು ವಶಿ, ಊರುಗಳಿಂದ ತೊಡೆಗಳಿಂದ ಹುಟ್ಟಿ ಬಂದು ಆಕೆಯನ್ನು ನೋಡಿದ ಕೂಡಲೇ ಮಿಕ್ಕ ಅಪ್ಸರಶಾಸ್ತ್ರೀಯರೆಲ್ಲ ಅಂದುಕೊಂಡಂತೆ, ಥೂ ನಾವು ಹೆಣ್ಣು ಹೆಣ್ಣೇನ, ಈ ಇದು ಹೆಣ್ಣು ಅಂದ್ರೆ ಹೀಗಿರಬೇಕು, ಎಷ್ಟು ಚೆನ್ನಾಗಿದ್ದಾಳೆ ಅಂತ ಗಂಡಸರಲ್ಲ ಹೆಂಗಸರು ಅಂದುಕೊಂಡ್ರಂತೆ. ಅವ ದೇವ ಅಂದ್ರಂತೆ, ನಿಮ್ಮನ್ನ ನಾಚುವಂತೆ ಮಾಡುವ ಹೆಣ್ಣನ್ನ ಹುಟ್ಟಾಕಿದವ ನಾನು, ನನ್ನ ಮನಸ್ಸು ನಿಮ್ಮನ್ನು ನೋಡಿ ಕರಗುತ್ತ. ಮನ್ಮಥ ಮೊದಲುಕೊಂಡೆಲ್ಲರೂ ತಲೆಬಾಗಿದ್ರು. ಸ್ವಾಮಿ, ಮನ್ಮಥ ಮನ್ಮಥ ನೀನು, ಮನ್ಮಥನ ಮನಸ್ಸನ್ನೇ ಮಥನ ಮಾಡುವವ ನೀನು, ನಿನ್ನ ತಂಟೆಗೆ ನಾನೇನು ಬರುತ್ತೇನಪ್ಪ? ನಿನ್ನ ಮನಸ್ಸನ್ನ ಕದಲಾಡಿಸ್ಲಿಕ್ಕಾಗುತ್ತ? ನಿನ್ನ ಭಕ್ತರ ಭಕ್ತ, ನಿನ್ನ ಭಕ್ತರು ಬ್ರಹ್ಮದೇವರು, ಅವರ ಭಕ್ತರು ರುದ್ರದೇವರು, ಅವರ ತಂಟೆಗೆ ಹೋಗಿಯೇ ನಾನು ತೊಂದರೆಗೀಡಾದೆ, ನಿನ್ನನ್ನು ಕದಲಿಸ್ಲಿಕ್ಕಾಗತ್ತೇನಯ್ಯ? ಆದರೆ ನಾನು ಒಂಚೂರು ಸೇವಾ ಮಾಡಬೇಕಲ್ಲ ಅಂತ ಕಾಮದೇವರಿಗೆ ಅನಿಸಿತಂತೆ. ನಾನು ಮಾಡಬೇಕಂದ್ರೆ ನನ್ನ ಡ್ಯೂಟಿನೇ ಇದಪ್ಪ, ಏನು ಮಾಡಬೇಕು, ನನ್ನ ಬಾಣ ಹಿಡ್ಕೊಂಡು ಬರಬೇಕು. ಕಾಮ ಬಾಣ ಯಾವುದು? ಈ ವಿಶೇಷವಾದ ಮಾವು ಚಿಗುರು ಇವೆಲ್ಲ ಅದು ಬರುವಂತೆ ಮಾಡೋದೇ ನನ್ನ ಕೆಲಸ. ಹೌದ್ ತಾನೆ? ಎಲ್ಲಿ ಈ ಕಾಮ ಅದಕ್ಕೆ ಒಳಪಡುವಂತಹ ವ್ಯಕ್ತಿಗಳನ್ನ ನಾನದು ಈ ಚಿಗುರೆಲ್ಲ ಎಲ್ಲ ಬರುವಂತ ಮಾಡಿ ಅವರ ಮನಸ್ಸನ್ನು ನಾನು ಕದಡಿ ಬಿಡುತ್ತೇನೆ. ನಿನ್ನನ್ನು ನಾನೇನು ಕದಡಲಿ? ನಾನು ಕದಡಲಿಕ್ಕೆ ಬಂದಿಲ್ಲಪ್ಪ, ನೀನು ಸಂತೋಷ ಕೊಡ್ಲಿಕ್ಕೆ ಬಂದೆ. ಅದಕ್ಕೆ ನಾನೊಂದು ಕೆಲಸ ಮಾಡ್ತೇನೆ. ಏನು ಮಾಡ್ತೀಯ? ನಿನ್ನನ್ನು ಕದಡಲಿಕ್ಕೆ ನಂಗೆ ಆಗಲ್ಲ, ನೀನೇ ನನ್ನ ಕದಡಿ ಬಿಡ್ತಾ ಇದೀಯ. ಅದಕ್ಕೆ ನಾನು ಈ ಮಾವು ಚಿಗುರೆಲ್ಲ ನನ್ನ ಬಾಣ ಪ್ರಯೋಗ ಮಾಡ್ತೀನಿ, ಈ ಮಾವು ಚಿಗುರೆಲ್ಲ ಬರುತ್ತೆ, ಅದರಿಂದ ಈ ಕೋಗಿಲೆ ಗಂಡು ಕೋಗಿಲೆ ಇರುತ್ತಲ್ಲ ಅದು ಕದಡಿ ಹೋಗುತ್ತೆ. ಅದು ಕದಡಿ ಹೋದರೆ ಏನು ಮಾಡುತ್ತೆ? ಮದ ಏರಿ ಕೋ ಅಂತ ಚೆನ್ನಾಗಿ ಕೂಗುತ್ತೆ. ಹೌದಲ್ಲ, ನನ್ನ ಕೆಲಸ ಅದು ಮುಗೀತು. ಆದರೆ ಏನಾಯ್ತು, ನೀನಿದ್ದ ಜಾಗದಲ್ಲಿ ಒಳ್ಳೆ ಕೋಗಿಲೆ ಧ್ವನಿ, ಕೋಗಿಲೆ ಧ್ವನಿ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ದೇವರ ದಯದಿಂದ ನಮಗೂ ಇಲ್ಲಿ ಈ ಬೆಂಗಳೂರಲ್ಲೂ ಕೋಗಿಲೆ ಬರುತ್ತೆ. ಇಲ್ಲಿ ಸರಿಯಾಗಿ ಮೂರು ಮೂರು ಕಾಲಕ್ಕೆ ನಾವು ಏಳಬೇಕು, ಎದ್ದು ಮೂರು ಕಾಲಕ್ಕೆ ಚೂರು ಇನ್ನು ಹಾಗೆ ನೋಡೋಷ್ಟೊತ್ತಿಗೆ ಏನಪ್ಪ ಏನ ಮಲ್ಕೋಬೇಕಾ ಏಳಬೇಕಾ ಅಂತ ಯಾರಿಗಾದ್ರೂ ಸಂಶಯ ಬಂದರೆ ಆವಾಗೆ ಬರುತ್ತೆ ನೋಡಿ. ಸರಿಯಾಗಿ 3 ಗಂಟೆ ಆ ಪ್ರಾಂತಕ್ಕೆ 3 ಕಾಲೊಳಗೆ ಏನು ಸರ 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 ಎಲ್ಲ ಕಡೆಯಿಂದ ಇಲ್ಲೇ ಧ್ವನಿ ಮಾಡುತ್ತೆ, ಇಲ್ಲೇ ಧ್ವನಿ ಮಾಡುತ್ತೆ. ಅದು ಬಂದ ಕೂಡಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಇನ್ನು ಮಲ್ಕೊಂಬೋದಿಲ್ಲ, ಹೇಳಬೇಕಾಗಿದ್ದೆ ಅಂತ. ಅಷ್ಟು ಚೆನ್ನಾಗಿ ಧ್ವನಿ ಇರುತ್ತೆ. ಏನು ಈ ಕಾಂಕ್ರೀಟ್ ಜಂಗಲಲ್ಲಿ ಕೂತ್ಕೊಂಡೆ ಅಷ್ಟು ಚೆನ್ನಾಗಿ ಕೂಗ್ತಾ ಇದೆ. ಇನ್ನ ಅದಕ್ಕೆ ಆ ವಸಂತ ಕಾಲದ ಮಾವು ಚಿಗುರನ್ನ ನೋಡಿದಾಗ ಮದ ಏರಿ ಕೂಗಿದರೆ ಅದು ಹೇಗಿರಬೇಕು, ಆ ಕಿವಿಗೆ ಇಂಪಾಗಿರಬೇಕು. ಹಾಗೆ ಕೃಷ್ಣನ ಕಿವಿಗೆ ಸೇವಾ ಮಾಡೋಣ ಅಂತ ಯಾರು ವಿಶೇಷವಾಗಿ ಮನ್ಮಥ ಬಂದರು. ವಾದಿರಾಜರು ಪರಮ ವೈರಾಗ್ಯ ಶಿಖಾಮಣಿಗಳು ಒಂದು ಕಾವ್ಯ ಬರೆಯುವಾಗ ಅಲ್ಲಿ ಶೃಂಗಾರ ರಸ ಬರಬೇಕು ಅಂತ ಕಾವ್ಯದ ಲಕ್ಷಣ. ಆ ಶೃಂಗಾರ ರಸ ಹುಟ್ಟಾಗೋದ್ರಲ್ಲೂ ಪರಮ ವೈರಾಗ್ಯ ರಸ ಹುಟ್ಟಾಕ್ತಾರೆ ಮಹಾನುಭಾವರು. ಸ್ವಾಮಿ ಪರಮ ವೈರಾಗ್ಯ ಮೂರ್ತಿ ಎಂಬುದನ್ನೇ ಅಲ್ಲಿ ತೋರ್ತಿರ್ತಾರೆ. ಮೇಲ್ನೋಟದ ಕವಿಗಳಿಗೆ ಬೇಕಾದ ಶೃಂಗಾರ ರಸ ಮೇಲ್ನೋಟ ಕೊಟ್ಟಂತೆ ಇರುತ್ತೆ. ಸರಿಯಾಗಿ ಕಣ್ಣಿಟ್ಟು ನೋಡಿದರೆ ಪರಮ ವೈರಾಗ್ಯ ರಸ ಉಕ್ಕಿ ಹರಿತಾ ಇರುತ್ತೆ. ಪರಮ ವಿರಕ್ತರಿವರು, ಸಹಜ ವಿರಕ್ತರಿವರು. ವಿರಕ್ತಿ ಬೇಕಾದ ಎದೆಗಳು, ಚಿಂತನೆ ಮಾಡಬೇಕಾದ ರೂಪ ನಮ್ಮ ವಾದಿರಾಜರು ಮಧ್ವರಾಜರು ಇಬ್ಬರು. ಅದಕ್ಕೆ ಶ್ರೀವಾದಿರಾಜಂ ಯತಿ ಧರ್ಮ ಬೀಜಂ, ಯತಿ ಧರ್ಮ ಏನಿದೆ ಅದಕ್ಕೆ ಬೀಜಭೂತರಿವರು. ವಾದಿರಾಜನ ಮಂತ್ರ ಸಿದ್ಧಿ ಯಾರಿಗಾಗುತ್ತೆ ಅವರಿಗೆ ಯತಿ ಧರ್ಮ ಸಿದ್ಧಿಯಾಗಿ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಥ ವಿರಕ್ತರಿವರು, ಪರಮ ವಿರಕ್ತರವರು ಹೇಳ್ತಾರೆ, ಆಖ್ಯಾನದಲ್ಲೇ ಹೇಳ್ತಾರೆ. ಆಖ್ಯಾನದಲ್ಲಿ ಮೇರು ಪರ್ವತ ಪ್ರಾಂತಕ್ಕೆ ಹೋದಾಗ ಇವರು ಅಲ್ಲಿ ಭಾವಿ ಭಾರತಿ ದೇವಿಯರು ತಪಸ್ಸನ್ನ ಮಾಡುತ್ತಾ ಇದ್ದಾರೆ. ಏನು ಇವರನ್ನ ಪತಿಯನ್ನಾಗಿ ಪಡೆಯಲಿಕ್ಕಾಗಿ ತಪಸ್ಸು ಮಾಡುತ್ತಾ ಇದ್ದಾರೆ. ದೇವರು ಇವರನ್ನ ಅಲ್ಲಿ ಕರ್ಕೊಂಡು ಬಂದು ತೋರಿಸ್ತಾರೆ, ನಿನಗಾಗಿ ತಪಸ್ಸು ಮಾಡುತ್ತಾ ಇದ್ದಾರೆ. ಆವಾಗ ಒಂದು ಶಬ್ದಗಳನ್ನು ಪ್ರಯೋಗ ಮಾಡುತ್ತಾರೆ, ಅಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ನನಗೆ ಈಕೆ ಹೆಣ್ಣಾದರೂ ಗಂಡು ಗಂಡನ್ನ ನೋಡಿದರೆ ಹೇಗೆ ವಿಕಾರ ಇಲ್ಲವೋ ನನಗೆ ಈಕೆಯನ್ನ ನೋಡಿದ್ರು ವಿಕಾರ ಇಲ್ಲ ಅಂತ ಹೇಳ್ತಾರಲ್ಲಿ. ಅಂಥ ಶುದ್ಧ ರೂಪಿಗಳು, ವಿರಕ್ತರು, ಭಗವಂತನಲ್ಲೇ ಮನಸ್ಸಿಟ್ಟಿರತಕ್ಕಂಥ ಅದ್ಭುತ ರೂಪ ಅವರದ್ದು, ಅದ್ಭುತ ಮನಸ್ಸವರದ್ದು. ಅದಕ್ಕೆ ವಾದಿರಾಜರ ಗ್ರಂಥ ನಾವು ಅರ್ಥ ಮಾಡ್ಕೋಬೇಕಾದರೆ ಅವರ ದೃಷ್ಟಿಕೋನದಲ್ಲಿ ಹೋಗಬೇಕಷ್ಟೇ. ನಮ್ಮ ಸ್ಕೇಲ್ ಹಿಡ್ಕೊಂಡು ಇದನ್ನು ನಾವು ಅಳೀಲಿಕ್ಕೆ ಹೋಗಬಾರದು, ಹೋದರೆ ಹಲ್ಲು ಮುರಿಯುತ್ತೆ ಎಂಬುದು ಖಚಿತ. ಶ್ರೀಕೃಷ್ಣ ಅರ್ಪಣಮಸ್ತು. ನಿಕ್ಕದನ್ನು ನಾಳೆ ನೋಡೋಣ.